Praise the Lord, brothers and sisters.
ದೇವರಿಗೆ ಸ್ತೋತ್ರ ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ.
That's a wonderful verse that we just read.
ಬಹಳ ಅದ್ಭುತವಾದಂತಹ ಒಂದು ವಚನವನ್ನ ನಾವು ಈಗ ತಾನೆ ಓದ್ಕೊಂಡ್ವಿ.
But there's an if there, and whenever there's an if, it means that there's a condition.
ಯಾವಾಗಲಾದರೂ ಪದ ಹೀಗಿರಲಾಗಿ ಅಥವಾ ಆದ ಕಾರಣ ಎಂಬುದಾಗಿ ಬಂತಪ್ಪ ಅಂದ್ರೆ ಅಲ್ಲಿ ಒಂದು ಷರತ್ತು ಇದೆ ಎಂಬುದಾಗಿ ಅರ್ಥ.
If the condition is not fulfilled, the promise is not fulfilled.
ಷರತ್ತು ಪೂರೈಸಲ್ಪಟ್ಟಿಲ್ಲ ಅಂದ್ರೆ ವಾಗ್ದಾನವು ಕೂಡ ಪೂರೈಸಲ್ಪಡುವುದಿಲ್ಲ.
So what is the condition for the Lord to fight for us in every single situation?
ಪ್ರತಿ ಒಂದು ಸನ್ನಿವೇಶಕ್ಕೂ ದೇವರು ನಮ್ಮ ಪರವಾಗಿ ಹೋರಾಡಬೇಕಂದ್ರೆ ಏನು ಷರತ್ತು ಹಾಗಾದ್ರೆ?
When people come to fight with us, keep silent.
ಜನರು ನಮ್ಮೊಟ್ಟಿಗೆ ಜಗಳ ಅಥವಾ ಹೋರಾಟ ಮಾಡಲು ಬಂದಾಗ ಏನ್ ಮಾಡಬೇಕು? ನಾವು ಮೌನವಾಗಿರಬೇಕು.
I remember a man of God gave me that advice 60 years ago. I was 23 years old.
60 ವರ್ಷಗಳ ಹಿಂದೆ ಅಂದ್ರೆ ನನಗೆ 23ನೇ ವಯಸ್ಸಿರುವಾಗ ಒಬ್ಬ ದೈವಿಕ ಮನುಷ್ಯರು ನನಗೆ ಸಲಹೆಯನ್ನು ಕೊಟ್ಟರು.
And he gave me 3 bits of advice. 1. Never tell your earthly needs to any human being.
ನನಗೆ 3 ಉಪಯುಕ್ತ ಸಲಹೆಗಳನ್ನು ನೀಡಿದರು. ಅದರಲ್ಲಿ ಮೊದಲನೆಯದಾದಪ್ಪ ಅಂದ್ರೆ ನಿನ್ನ ಇಹಲೋಕದ ಅಗತ್ಯತೆಗಳ ಕುರಿತಾಗಿ ಇನ್ನೊಬ್ಬರಿಗೆ ತಿಳಿಸಬೇಡ ಅಂತ.
I followed it for 60 years. Never asked anybody for money.
ನಾನು ಇದನ್ನು ಕಳೆದ 60 ವರ್ಷಗಳಿಂದ ಹಿಂಬಾಲಿಸಿದ್ದೀನಿ. ಯಾರ ಹತ್ರನೂ ಕೂಡ ಹಣವನ್ನ ಕೇಳಿಲ್ಲ ನಾನು.
Second, he said, live very, very simply.
ಎರಡನೆಯದಾಗಿ ಅವರು ಹೇಳಿದ್ದೇನಪ್ಪ ಅಂದ್ರೆ ಬಹಳ ಸರಳವಾಗಿ ಜೀವನ ಮಾಡುವಂತ.
Don't waste money on unnecessary luxuries.
ಅನವಶ್ಯಕ ವಿಚಾರಗಳಿಗೆ ನಿನ್ನ ಹಣವನ್ನ ವ್ಯರ್ಥ ಮಾಡಬೇಡ ಎಂಬುದಾಗಿ ಹೇಳಿದ್ರು.
I followed that for 60 years.
ಅದನ್ನು ಕೂಡ ನಾನು ಈ 60 ವರ್ಷಗಳಲ್ಲಿ ಹಿಂಬಾಲಿಸಿದ್ದೇನೆ.
The third thing he said was, when people accuse you, keep quiet.
ಮೂರನೇ ಸಂಗತಿ ಅವರು ನನಗೆ ಸಲಹೆ ಕೊಟ್ಟಿದ್ದೇನಪ್ಪ ಅಂದ್ರೆ ಜನರು ನಿನ್ನನ್ನು ದೂಷಿಸುವಾಗ ಮೌನವಾಗಿರು, ಶಾಂತವಾಗಿರು ಅಂತ.
I followed that also. For 60 years.
ಅದನ್ನು ಕೂಡ ನಾನು 60 ವರ್ಷಗಳ ಕಾಲ ಹಿಂಬಾಲಿಸಿದ್ದೀನಿ.
So from my experience I can tell you, the Lord will fight for you if you keep silent. It's a wonderful promise.
ನಾನು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಇದು ಒಂದು ಅದ್ಭುತವಾದಂತಹ ವಾಗ್ದಾನ. ನೀವು ಮೌನವಾಗಿದ್ದು ಬಿಟ್ರೆ ಕರ್ತರು ನಿಮ್ಮ ಪರ ಹೋರಾಡುತ್ತಾರೆ.
ಇಟ್ಸ್ ನಾಟ್ ಸಮಥಿಂಗ್ ಯು ಮಸ್ಟ್ ಜಸ್ಟ್ ಮೆಮೊರೈಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂಡ್ ಫರ್ಗೆಟ್ ಅಬೌಟ್. ಬಟ್ ಪ್ಲೀಸ್ ರಿಮೆಂಬರ್ ಇಟ್ every day.
ಇದನ್ನು ಪ್ರಾರಂಭದ ವರ್ಷದಲ್ಲಿ ಜ್ಞಾಪಕ ಮಾಡಿಕೊಂಡು ಆ ನಂತರ ಮರೆತು ಹೋಗೋದಲ್ಲ, ಇದನ್ನ ಪ್ರತಿನಿತ್ಯ ನೆನಪಿನಲ್ಲಿ ಇಟ್ಕೊಳ್ರಿ.
Because the world is full of people who want to fight. That's the devil's nature.
ಲೋಕವು ಯಾವಾಗಲೂ ಜಗಳ ಮಾಡುವಂತ ಅಥವಾ ಹೋರಾಡುವಂತ ಜನರಿಂದ ತುಂಬಿದೆ. ಅದು ಒಂದು ಸೈತಾನನ ಸ್ವಭಾವ.
Fight, accuse, criticize.
ಜಗಳ ಮಾಡುವಂತದ್ದು, ದೂಷಣೆ ಮಾಡುವಂತದ್ದು, ಟೀಕೆ ಮಾಡುವಂತದ್ದು.
In all those situations, you can be in your family. We faced it from family members. Keep quiet.
ಇದು ಎಲ್ಲಾ ಪರಿಸ್ಥಿತಿಗಳಲ್ಲಿ, ಅದು ನಿಮ್ಮ ಕುಟುಂಬದಲ್ಲಿ ಕೂಡ ಆಗಿರಬಹುದು, ನಾವು ಕೂಡ ಕುಟುಂಬದ ಸದಸ್ಯರಿಂದ ಇದನ್ನ ಎದುರಿಸಿದ್ದೇವೆ. ಮೌನವಾಗಿರ್ರಿ.
You know that beautiful verse in Psalm 46, the same connection. It's a wonderful verse.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದಂತಹ ವಚನ ಕೀರ್ತನೆ 46ನೇ ಅಧ್ಯಾಯದಲ್ಲಿದೆ. ಬಹಳ ಅದ್ಭುತವಾದಂತಹ ವಚನ ಅದು.
I remember memorizing it as a young man, Psalm 46, verse 10.
ನಾನು ಯೌವನಸ್ಥನಾಗಿದ್ದಾಗ ಇದನ್ನು ಬಹಳ ನೆನಪು ಮಾಡಿಕೊಳ್ಳುತ್ತಿದ್ದೆ. ಕೀರ್ತನೆಗಳು 46ನೇ ಅಧ್ಯಾಯ 10ನೇ ವಚನ.
There are many translations of that verse.
ಈ ವಚನದ ಅನೇಕ ಅನುವಾದಗಳಿವೆ.
Here it says, cease striving and know that I am God.
ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಹೇಳುತ್ತೆ.
And one translation it is, be still or be silent and know that I am God.
ಇನ್ನೊಂದು ಅನುವಾದದಲ್ಲಿ ಈ ರೀತಿಯ ಹೇಳುತ್ತೆ, ದೃಢವಾಗಿರ್ರಿ, ಮೌನವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ.
Let go, relax. These are all the various translations of that verse.
ಬಿಡುವುದನ್ನ, ವಿಶ್ರಾಂತಿಯಲ್ಲಿರು, ಈ ರೀತಿಯ ಅನುವಾದಗಳು ಈ ವಚನದ ಬಗ್ಗೆ ಇದೆ ಇಲ್ಲಿ.
Let go, don't hang on and fight. Relax, be silent.
ಬಿಡುವುದನ್ನ, ಅದರ ಸುತ್ತಾನೆ ಹೋರಾಡಬೇಡ, ವಿಶ್ರಾಂತಿಯಲ್ಲಿರು, ಮೌನವಾಗಿರು ಅಂತ ಹೇಳುತ್ತೆ.
And be still,
ದೃಢವಾಗಿರು ಅಂತ ಹೇಳುತ್ತೆ.
And know that I'm God.
ತಿಳಿದುಕೊ ನಾನೇ ದೇವರು ಎಂಬುದಾಗಿ ಕೂಡ ಅಲ್ಲಿ ಹೇಳುತ್ತೆ.
We won't know him as God unless we stop fighting.
ನಾವು ಹೋರಾಡೋದನ್ನ ನಿಲ್ಲಿಸುವವರೆಗೂ ನಾವು ಆತನನ್ನ ದೇವರು ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ.
It's a beautiful example of that which I have never forgotten.
ನಾನು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಸುಂದರವಾದ ಉದಾಹರಣೆ ಇದೆ, ಅದನ್ನು ನಾನು ಯಾವತ್ತೂ ಮರೆತಿಲ್ಲ.
In 2 Chronicles in chapter 20.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿ ಅದು ಇದೆ.
These Old Testament stories have got spiritual lessons in them.
ಹಳೆ ಒಡಂಬಡಿಕೆಯ ಕಥೆಗಳಲ್ಲಿ ಆತ್ಮಿಕ ಪಾಠಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ.
It says here that King Jehoshaphat was a pretty good king compared to the kings of Judah. He was the king of Israel. He was the king of Judah.
ಇಲ್ಲಿ ಹೇಳುತ್ತೆ ಯೆಹೋಷಾಫಾಟನು ಎಂಬ ರಾಜನು ಇಸ್ರೇಲ್ ರಾಜರುಗಳಿಗೆ ಹೋಲಿಸೋದಾದ್ರೆ ಬಹಳ ಒಳ್ಳೆಯ ರಾಜನಾಗಿದ್ದನು, ಯಹೂದದ ರಾಜನಾಗಿದ್ದನು.
And news came to him in verse 2. 2 Chronicles 20 verse 2.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 2ನೇ ವಚನದಲ್ಲಿ ಆತನಿಗೆ ಒಂದು ವಾರ್ತೆಯು ತಲುಪುತ್ತದೆ.
A great multitude is coming against you.
ನಿನಗೆ ವಿರೋಧವಾಗಿ ಬಹುಗುಂಪು ಬರುತ್ತವೆ ಎಂಬುದಾಗಿ ಅಲ್ಲಿ ಇದೆ.
Have you ever found that in your life where sometimes it's not just one problem and a problem comes, multitudes of them come together?
ನಿಮ್ಮ ಜೀವಿತದಲ್ಲಿ ಈ ರೀತಿ ಸಂಭವಿಸುವಂತದ್ದನ್ನ ಕಂಡುಕೊಂಡಿದ್ದೀರಾ ನೀವು? ಕೆಲವೊಮ್ಮೆ ಒಂದೇ ಬಾರಿ ಒಂದು ಸಮಸ್ಯೆ ಅಲ್ಲ, ಹಲವಾರು ಅಂದ್ರೆ ಬಹು ಸಮಸ್ಯೆಯು ಎದುರಾಗುವಂತದ್ದನ್ನ.
Somebody is sick and there's a problem in the office and there's some other problems with your relatives all coming at the same time, a great multitude.
ಕೆಲವೊಮ್ಮೆ ಕೆಲಸದಲ್ಲಿ ಸಮಸ್ಯೆ, ಸಂಬಂಧಿಕರಿಂದ ಸಮಸ್ಯೆ, ಯಾರಾದರೂ ಅನಾರೋಗ್ಯಕ್ಕೀಡಾಗಿರಬಹುದು, ಎಲ್ಲವೂ ಒಂದೇ ಬಾರಿ ಎದುರಾಗುವಂತದ್ದು, ಬಹುದೊಡ್ಡ ಸಮಸ್ಯೆ.
Sometimes problems come individually.
ಕೆಲವೊಮ್ಮೆ ಸಮಸ್ಯೆಯು ವೈಯಕ್ತಿಕವಾಗಿ ಬರುವಂತದ್ದಾಗಿರುತ್ತದೆ.
But when they all come together, it's like a great multitude has come against you.
ಅವೆಲ್ಲವೂ ಒಟ್ಟಾಗಿ ಬಹುಗುಂಪು ನಿಮ್ಮ ವಿರುದ್ಧವಾಗಿ ಬರುವಂತದ್ದಾಗಿರುತ್ತವೆ.
And Jehoshaphat is afraid. We can also be afraid.
ಯೆಹೋಷಾಫಾಟ್ ಅನ್ನು ಭಯಪಟ್ಟನು, ನಾವು ಕೂಡ ಅದಕ್ಕೆ ಭಯಪಡುತ್ತೇವೆ.
But what he did was he began to seek the Lord.
ಆದರೆ ಆತನ ಏನ್ ಮಾಡಿದ್ದಪ್ಪ ಅಂದ್ರೆ ಕರ್ತನನ್ನು ಹುಡುಕಿದನು.
That's how the fear goes away. And you see in the story how his fear went away. He did not keep his fear.
ಆ ರೀತಿಯಾಗಿ ಭಯವು ಹೋಗುತ್ತದೆ. ಈ ಕಥೆಯಲ್ಲಿ ನೀವು ಮುಂದೆ ನೋಡ್ತಾ ಹೋಗೋದಾದ್ರೆ ಭಯವು ಆತನಿಂದ ಹೊರಟು ಹೋಗಿತ್ತು, ಆತನು ಆ ಭಯವನ್ನು ಇಟ್ಕೊಂಡು ಕೂತಿರಲಿಲ್ಲ.
In this world it is natural to fear. All human beings.
ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಸ್ವಾಭಾವಿಕವಾಗಿದೆ ಭಯಪಡುವಂತದ್ದು.
In fact, if you look at the Gospels, one of the most frequent statements of Jesus was fear not, fear not, fear not.
ಸುವಾರ್ತೆಗಳಲ್ಲಿ ನೀವು ಯೇಸು ಸ್ವಾಮಿ ಪದೇ ಪದೇ ಹೇಳಿದ್ದು ಏನಪ್ಪ ಅಂದ್ರೆ ಭಯಪಡಬೇಡ್ರಿ, ಭಯಪಡಬೇಡ್ರಿ, ಭಯಪಡಬೇಡ್ರಿ ಎಂಬುದಾಗಿ.
Even after the resurrection he told people fear not.
ಪುನರುತ್ಥಾನದ ನಂತರ ಕೂಡ ಯೇಸು ಜನರಿಗೆ ಹೇಳಿದ್ದೇನಪ್ಪ ಅಂದ್ರೆ ಭಯಪಡಬೇಡ್ರಿ ಅಂತ.
Don't be afraid.
ಯಾವ ಕಾರಣಕ್ಕೂ ಭಯಪಡಬೇಡಿರಿ.
There are two things Jesus said, don't sin and don't be afraid.
ಎರಡು ಸಂಗತಿಯನ್ನ ಯೇಸು ಸ್ವಾಮಿ ಹೇಳಿದರು, ಪಾಪ ಮಾಡಬೇಡ್ರಿ, ಮತ್ತೊಂದು ಭಯಪಡಬೇಡಿರಿ.
And both those things are not emphasized sufficiently in Christendom. Don't sin. Don't be afraid.
ಈ ಎರಡು ಸಂಗತಿಗಳನ್ನ ಕ್ರೈಸ್ತತ್ವದಲ್ಲಿ ಒತ್ತಿ ಹೇಳಲಾಗುತ್ತಿಲ್ಲ ತೃಪ್ತಿಯಿಂದ. ಒಂದು ಪಾಪ ಮಾಡಬೇಡ್ರಿ ಎಂಬುದಾಗಿ, ಮತ್ತೊಂದು ಭಯಪಡಬೇಡ್ರಿ ಎಂಬುದಾಗಿ.
We have preached a lot in this church against on don't sin.
ಈ ಸಭೆಯಲ್ಲಿ ನಾವು ಬಹಳಷ್ಟು ಬಾರಿ ಪಾಪ ಮಾಡಬೇಡಿರಿ ಎಂಬುದರ ಬಗ್ಗೆ ಹೆಚ್ಚಿನ ಪ್ರಸಂಗವನ್ನ ಮಾಡಿದ್ದೇವೆ.
I think we also need to preach on don't be afraid.
ಭಯಪಡಬೇಡ್ರಿ ಎಂಬುದರ ಮೇಲೆ ಕೂಡ ನಾವು ಪ್ರಸಂಗ ಮಾಡಬೇಕಾಗಿದೆ.
And how did he get over his fear? He sought the Lord.
ಹೇಗೆ ಆತನು ಭಯದಿಂದ ಹೊರಬಂದನು? ಆತನು ಕರ್ತನನ್ನ ಹುಡುಕಿದನು.
The fear comes, seek the Lord.
ಭಯ ಬಂದ್ರೆ ಕರ್ತನನ್ನ ಹುಡುಕಲಾರಂಭಿಸಿರಿ.
And he prayed and sometimes fast and pray. That's what he did.
ಆತನು ಪ್ರಾರ್ಥಿಸಿದನು. ಕೆಲವೊಮ್ಮೆ ಆತನು ಮಾಡಿದ್ದೇನಪ್ಪ ಅಂದ್ರೆ ಉಪವಾಸ ಮಾಡಿ ಪ್ರಾರ್ಥಿಸಿದನು.
And a message, and he claimed the promise. You read the rest of that, those verses. He claimed the promises. Lord, you promised this, you promised this.
ಈ ಒಂದು ಅಧ್ಯಾಯದಲ್ಲಿ ಆತನು ವಾಗ್ದಾನಗಳನ್ನ ಪಡೆದುಕೊಳ್ಳುತ್ತಾ ಹೋದನು. ಕರ್ತನೆ, ಈ ವಾಗ್ದಾನ ಮಾಡಿದ್ದಿ, ಈ ವಾಗ್ದಾನ ಮಾಡಿದ್ದಿ ಎಂಬುದಾಗಿ.
You said this, you said this.
ನೀವಿದನ್ನು ಹೇಳಿದ್ದೀರಿ, ನೀವಿದನ್ನು ಹೇಳಿದ್ದೀರಿ ಎಂಬುದಾಗಿ.
And then the Lord, and he finally acknowledged in verse 12, sometimes something I always remember, three things.
ಹನ್ನೆರಡನೇ ವಚನದಲ್ಲಿ ಆತನು ಅರಿಕೆ ಮಾಡುತ್ತಾನೆ. ಇಲ್ಲಿ ಮೂರು ಸಂಗತಿಗಳನ್ನ ನಾನು ನೆನಪು ಮಾಡಿಕೊಳ್ಳಲು ಬಯಸುತ್ತೇನೆ. ಎರಡು ಪೂರ್ವಕಾಲ ವೃತ್ತಾಂತ 20:12.
ವಿ ಡೋಂಟ್ ಹ್ಯಾವ್ ಪವರ್, ವಿ ಡೋಂಟ್ ಹ್ಯಾವ್ ವಿಸ್ಡಮ್ ಟು ಹ್ಯಾಂಡಲ್ ದಿಸ್, ಬಟ್ ಅವರ್ ಐಸ್ ಆರ್ ಆನ್ ಯು.
ನಮ್ಮಲ್ಲಿ ಬಲ ಇಲ್ಲ, ಇದನ್ನ ಎದುರಿಸಲು ನಮ್ಮಲ್ಲಿ ಜ್ಞಾನವಿಲ್ಲ, ಮತ್ತು ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡುತ್ತವೆ ಎಂಬುದಾಗಿ ಅಲ್ಲಿದೆ.
ಐ ಪ್ರೀಚ್ಡ್ ಆನ್ ದಟ್ ಫಾರ್ ಮೆನಿ ಮೆನಿ ಇಯರ್ಸ್.
ಇದರ ಮೇಲೆ ನಾನು ಅನೇಕ ಬಾರಿ ಪ್ರಸಂಗ ಮಾಡಿದ್ದೀನಿ.
ವೆನ್ ಯು ಆರ್ ಇನ್ ಎ ಪ್ರಾಬ್ಲಮ್, ಸೇ ತ್ರೀ ಥಿಂಗ್ಸ್ ಟು ದ ಲಾರ್ಡ್.
ನೀವು ಯಾವುದಾದರೂ ಸಮಸ್ಯೆಯಲ್ಲಿರುವಾಗ ಕರ್ತನಿಗೆ ಮೂರು ಸಂಗತಿಗಳನ್ನ ಹೇಳುವವರಾಗಿರ್ರಿ.
ಲಾರ್ಡ್, ವಿ ಡೋಂಟ್ ಹ್ಯಾವ್ ದ ಪವರ್ ಟು ಹ್ಯಾಂಡಲ್ ದಿಸ್.
ಕರ್ತರೆ, ನಮಗೆ ಇದನ್ನ ಎದುರಿಸಲು ನಮ್ಮಲ್ಲಿ ಬಲ ಇಲ್ಲ.
ಸೆಕೆಂಡ್, we don't have the wisdom, we don't know what to do.
ಎರಡನೇದಾಗಿ ಹೇಳ್ರಿ, ನಮ್ಮಲ್ಲಿ ಜ್ಞಾನವಿಲ್ಲ, ನಮಗೆ ಏನ್ ಮಾಡಬೇಕು ಗೊತ್ತಿಲ್ಲ ಅಂತ.
But third, don't forget the third one, but we are looking to you to see us through this situation.
ಮೂರನೇ ಸಂಗತಿ ಮರಿಬೇಡ್ರಿ, ಕರ್ತರೆ ಈ ಸನ್ನಿವೇಶದ ಮುಖಾಂತರ ನಾವು ನಿಮ್ಮನ್ನ ನೋಡುತ್ತೇವೆ ಎಂಬುದಾಗಿ.
I want to tell you my brothers and sisters, I don't care what situation you are going to face in 2024 or until Jesus comes.
ನಾನು ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಯಾವುದೇ ಪರಿಸ್ಥಿತಿಯನ್ನ ಈ ಒಂದು 2024 ಇಸವಿಯಲ್ಲಿ ಅಥವಾ ಯೇಸುಸ್ವಾಮಿ ಬರೋದ್ರೊಳಗೆ ಎದುರಿಸಿದರೂ ಪರವಾಗಿಲ್ಲ.
ಸೆಕೆಂಡ್ ಕ್ರಾನಿಕಲ್ಸ್ 20 ಹ್ಯಾಸ್ ದಿ ಆನ್ಸರ್.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಅದಕ್ಕೆ ಉತ್ತರವಾಗಿರುತ್ತದೆ.
ಟರ್ನ್ ಟು ದ ಲಾರ್ಡ್ ವೆನ್ ಯು ಆರ್ ಅಫ್ರೇಡ್ ಅಂಡ್ ಸೇ ವಿ ಡೋಂಟ್ ಹ್ಯಾವ್ ದ ಪವರ್.
ನೀವು ಭಯ ಪಡುವಾಗ ಕರ್ತನ ಕಡೆ ತಿರ್ಕೊಂಡು ಹೇಳ್ರಿ, ಕರ್ತರೆ ನಮಗೆ ಬಲ ಇಲ್ಲ ಅಂತ.
ವಿ ಡೋಂಟ್ ಹ್ಯಾವ್ ದ ವಿಸ್ಡಮ್,
ನಮಗೆ ಜ್ಞಾನ ಇಲ್ಲ ಕೂಡ ಅಂತ ಹೇಳ್ರಿ.
Don't stop there, but our eyes are on you. We are trusting you.
Alle nilbedri, namma kannugalu nimma melide, naavu nimmalli bharavase idutteve embudagi helidri.
And then the word of the Lord came through a prophet.
Nantara kartana vakyavu pravadiya mukantara barutade.
In verse 15 and 16, go against them.
15 mattu 16ne vachana, avara viruddhavagi hogri embudagi baratalli.
Verse 17, this is the great verse.
17ನೇ ವಚನ ಬಹಳ ಅದ್ಭುತವಾದಂತಹ ವಚನ ಇದು.
It applies to us too. You don't have to fight.
ನಿಮಗೆ ಕೂಡ ಅನ್ವಯಿಸುತ್ತದಿದು, ನೀವು ಯುದ್ಧ ಮಾಡಲು ಅವಶ್ಯವಿಲ್ಲ.
You stand still and see the deliverance the Lord will bring for you.
ನೀವು ನೆಲೆಯಾಗಿ ನಿಂತುಕೊಂಡು ಕರ್ತನು ನಿಮಗೆ ಮಾಡುವ ರಕ್ಷಣೆಯನ್ನ ನೋಡಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ.
Again, don't be afraid. Go out, the Lord is with you.
ಮತ್ತೊಮ್ಮೆ ಅಲ್ಲಿ ಹೇಳತ್ ನೋಡ್ರಿ, ಹೆದರಬೇಡ್ರಿ, ನಾಳೆಯ ದಿವಸದವರೆಗೆ ಹೊರಟು ಹೋಗಿರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ ಅಂತ ಹೇಳುತ್ತೆ.
These are verses you must remember in the Old Testament, some significant verses.
ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯ ವಚನಗಳನ್ನ ನೀವು ನೆನಪಿಡಬೇಕು. ಇವೆಲ್ಲ ಒಂದು ರೀತಿ ಗುರುತರವಾದಂತಹ ವಚನಗಳು.
Those who honor me, I will honor. 1 Samuel 2:30 and here 2 Chronicles 20:17.
1 Samuel 2:30, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಇಲ್ಲಿ 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 17ನೇ ವಚನ.
You know, if you have the habit of underlining or coloring with red color or something certain verses, here are some very important verses.
ನಿಮಗೆ ಗೆರೆ ಎಳೆಯುವಂತ ಅಥವಾ ಗುರುತು ಮಾಡಿಕೊಳ್ಳುವಂತ ಆ ಒಂದು ಹವ್ಯಾಸ ಏನಾದರೂ ಇತ್ತು ಅಂದ್ರೆ ಇದೊಂದು ಬಹಳ ಪ್ರಮುಖವಾದಂತ ವಚನ ಅದನ್ನ ಮಾಡಲು.
I used to do that with my first Bible so that I could quickly look at some of these promises.
ನನ್ನ ಮೊದಲ ಸತ್ಯವೇದದೊಟ್ಟಿಗೆ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೆ. ಅದರಿಂದ ನಾನು ಬಹಳ ಬೇಗ ವಾಗ್ದಾನಗಳನ್ನ ತಲುಪಿ ಬಿಡುತ್ತಿದ್ದೆ.
Powerful promises. You don't have to fight. Don't be afraid. Go forth, the Lord is with you.
ಬಹಳ ಬಲಶಾಲಿಯಾದಂತ ವಚನಗಳು. ನೀವು ಯುದ್ಧ ಮಾಡೋ ಅವಶ್ಯವಿಲ್ಲ, ಭಯಪಡಬೇಡ್ರಿ, ಹೋಗ್ರಿ, ಮುಂದೆ ಕರ್ತನು ನಿಮ್ಮ ಸಂಗಡ ಇದ್ದಾನೆ ಎಂಬುವಂತದ್ದು.
Think if you can face that the rest of the year like that, whatever situation may arise, you don't have to fight.
ನಿಮ್ಮ ಮಿಕ್ಕ ವರ್ಷಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುವುದನ್ನ ಯೋಚಿಸ್ರಿ. ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ನೀವು ಹೋರಾಡೋ ಅವಶ್ಯಕತೆ ಇಲ್ಲ.
We know in the New Testament, Ephesians 6:12 says, we do not fight with flesh and blood. It's a very important verse.
ಹೊಸ ಒಡಂಬಡಿಕೆಯಲ್ಲಿ Ephesians 6:12 ವಚನದಲ್ಲಿ ಈ ರೀತಿ ಹೇಳುತ್ತೆ, ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ ಅಂತ. ಬಹಳ ಪ್ರಮುಖವಾದಂತಹ ವಚನ ಇದು.
I remember in the early days after the baptism of the Holy Spirit.
ನಾನು ಪವಿತ್ರಾತ್ಮನಲ್ಲಿನ ಅಭಿಷೇಕ ಹೊಂದಿದ ನಂತರ ನನ್ನ ಪ್ರಾರಂಭದ ದಿನಗಳಲ್ಲಿ ನನಗೆ ನೆನಪಿದೆ.
One of the things I found God gave me the anointing to do was to cast out demons.
ದೇವರು ನನಗೆ ಅಭಿಷೇಕ ಕೊಟ್ಟಿದ್ದು ದೆವ್ವಗಳನ್ನು ಓಡಿಸುವ ಸಲುವಾಗಿ ಎಂಬುದಾಗಿ ನಾನು ಕಂಡುಕೊಂಡೆ.
And to stand against the devil.
ಸೈತಾನನ ವಿರುದ್ಧವಾಗಿ ನಿಲ್ಲುವುದಕ್ಕಾಗಿ ಅಭಿಷೇಕವು ಕೊಡಲ್ಪಟ್ಟಿತ್ತು ನನಗೆ.
And that's the verse that came to me. Ephesians 6:12. We do not fight with flesh and blood.
Aga ee Ephesians 6:12 ra vachana nenapige bantu. ನಾವು ರಕ್ತ ಮಾಂಸಕ್ಕೆ ವಿರೋಧವಾಗಿ ಹೋರಾಡುವುದು ಇಲ್ಲ ಅಂತ.
But with evil principalities and powers.
ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವರಾಗಿದ್ದೇವೆ.
And what the Lord said to me from that is, if you want to have strength to fight against the devil.
ಇದರಿಂದ ನನಗೆ ದೇವರು ಮಾತನಾಡಿದ್ದೇನಪ್ಪ ಅಂದ್ರೆ, ನೀನು ಸೈತಾನನ ಎದುರುಗಡೆ ಹೋರಾಡಲು ಬಲ ನಿಂಗೆ ಬೇಕಂದ್ರೆ,
whether it's casting out demons or fighting with Satan in other problems,
ಅದು ಸೈತಾನನ ವಿರುದ್ಧ ಹೋರಾಡುವುದಾಗಿರಬಹುದು, ದೆವ್ವಗಳನ್ನು ಬಿಡಿಸೋದಾಗಿರಬಹುದು ಅಥವಾ ಇನ್ನಿತರ ಸಮಸ್ಯೆಗಳಾಗಿರಬಹುದು.
Refuse to fight with human beings.
ಮನುಷ್ಯರೊಟ್ಟಿಗೆ ಹೋರಾಡುವುದನ್ನ ಮೊದಲು ತಡೆಗಟ್ಟಿರಿ.
Make a decision in your life. I will never fight with any human being.
ನಿಮ್ಮ ಜೀವಿತದಲ್ಲಿ ನಿರ್ಧಾರ ಮಾಡಿಕೊಳ್ಳ್ರಿ, ನಾನು ಯಾವುದೇ ಮನುಷ್ಯನೊಟ್ಟಿಗೆ ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಅಂತ.
Lord, I'll never fight with my wife. I'll never fight with my husband.
ಕರ್ತರೆ, ನನ್ನ ಹೆಂಡತಿಯೊಟ್ಟಿಗೆ ಆಗಲಿ ಗಂಡನೊಟ್ಟಿಗೆ ಆಗಲಿ ಜಗಳ ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರ ಮಾಡಿಕೊಳ್ಳ್ರಿ.
I'll never fight with my relatives. They may cheat me, they may rob me.
ನನ್ನ ಸಂಬಂಧಿಕರು ನನ್ನಿಂದ ಕದಿಬಹುದು, ಮೋಸ ಮಾಡಬಹುದು, ಆದರೆ ಅವರೊಟ್ಟಿಗೆ ಜಗಳ ಮಾಡೋದಿಲ್ಲ.
They may hurt me, they may criticize me and speak evil at me and yell at me. I will not fight with anyone.
ಅವರು ನನಗೆ ನೋವು ಮಾಡಬಹುದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ನನ್ನ ಬಗ್ಗೆ ಟೀಕೆ ಮಾಡಬಹುದು ಮತ್ತು ನನ್ನ ಎಳೆದಾಡಬಹುದು, ಆದರೂ ಕೂಡ ನಾನು ಅವರೊಟ್ಟಿಗೆ ಹೋರಾಟ ಮಾಡುವುದಿಲ್ಲ.
I will not fight with people in the office.
ನಾನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಜನರೊಟ್ಟಿಗೆ ಜಗಳ ಮಾಡೋದಿಲ್ಲ ಅಥವಾ ಹೋರಾಟ ಮಾಡೋದಿಲ್ಲ.
I will not fight with the auto rickshaw driver who wants to charge more.
ಹೆಚ್ಚಿಗೆ ಹಣವನ್ನು ಸುಲಿದುಕೊಳ್ಳುವಂತ ಆಟೋ ವಾಹನ ಚಾಲಕರೊಟ್ಟಿಗೆ ನಾನು ಹೋರಾಟ ಮಾಡುವುದಿಲ್ಲ.
I will not fight with the porter in the railway station who argues with me.
ನನ್ನೊಟ್ಟಿಗೆ ವಾಗ್ವಾದ ಮಾಡುವಂತ ರೈಲ್ವೆ ಸ್ಟೇಷನ್ ಅಲ್ಲಿನ ಪೋರ್ಟರ್ ಅವರೊಟ್ಟಿಗೂ ಕೂಡ ನಾನು ಜಗಳ ಮಾಡೋದಿಲ್ಲ.
Or anybody in the world, I will not fight.
ಈ ಲೋಕದಲ್ಲಿ ಯಾರೊಟ್ಟಿಗೂ ಕೂಡ ನಾನು ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ.
I will not raise my voice and yell at someone.
ನಾನು ಇನ್ನೊಬ್ಬರನ್ನ ಎಳೆದಾಡಿ ಅವರ ಮೇಲೆ ಜೋರು ಧ್ವನಿ ಮಾಡುವುದಿಲ್ಲ.
The Lord said, if you do that, you won't have power against Satan.
ಕರ್ತರು ಹೇಳೋದೇನಪ್ಪ ಅಂದ್ರೆ, ನೀನು ಇವನ್ನೆಲ್ಲ ಮಾಡ್ತೀನಿ ಅಂದ್ರೆ ನಿನಗೆ ಸೈತಾನನ ಎದುರುಗಡೆ ಬಲ ಸಿಗೋಲ್ಲ.
So please remember that throughout this year.
ಹಾಗಾಗಿ ದಯಮಾಡಿ ಈ ಇಡೀ ವರ್ಷ ಇದನ್ನ ನೆನಪಿಡ್ರಿ ನೀವು.
Every time you fight with a human being, you're saying, Lord, I don't want power against Satan. I want to settle scores with this guy.
ನೀವು ಪ್ರತಿ ಬಾರಿ ಮನುಷ್ಯರೊಟ್ಟಿಗೆ ಜಗಳ ಮಾಡುವಾಗ ಅದೇನ್ ತೋರಿಸುತ್ತಪ್ಪ ಅಂದ್ರೆ, ಕರ್ತರೆ ನನಗೆ ಸೈತಾನನ ಎದುರುಗಡೆ ಬಲ ಬೇಕಾಗಿಲ್ಲ, ಈ ಮನುಷ್ಯನ ಎದುರುಗಡೆ ಗೆಲ್ಬೇಕು ನೀವು ಅಂತ.
I want to settle scores with my wife, my husband, my relatives. The Lord says, okay, go ahead.
ನನ್ನ ಹೆಂಡತಿ ಗಂಡ ಸಂಬಂಧಿಕರೊಟ್ಟಿಗೆ ನಾನು ಜಯ ಸಾಧಿಸಬೇಕು ಅಂತ ಹೇಳ್ತೀರಿ. ಆಗ ಕರ್ತರೆ ಹೇಳ್ತಾರೆ, ಆಯ್ತಾ ಹೋಗು ಹಾಗಾದ್ರೆ ಅಂತ.
Satan will overpower you.
ಆಗ ಸೈತಾನನು ನಿಮ್ಮ ಮೇಲೆ ಬಲ ಸಾಧಿಸ್ತಾನೆ.
I really believe that Satan overpowers many believers, many of you sitting here in the past.
ಸೈತಾನನು ಹಿಂದಿನ ಕಾಲದಲ್ಲಿ ಅನೇಕ ವಿಶ್ವಾಸಿಗಳಲ್ಲಿ ಇಲ್ಲಿ ಕೂತಿರುವಂತಹ ವಿಶ್ವಾಸಿಗಳ ಮೇಲೂ ಕೂಡ ತನ್ನ ಬಲವನ್ನ ಸಾಧಿಸಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ.
Because you have not obeyed Ephesians 6:12.
ಯಾಕಂದರೆ ನೀವು ಎಫೆಸ 6:12 ವಚನವನ್ನ ನೀವು ನಂಬದೇ ಇರುವ ಕಾರಣ.
We do not fight against human beings.
ನಾವು ಮನುಷ್ಯರೊಟ್ಟಿಗೆ ವಿರೋಧವಾಗಿ ಹೋರಾಟ ಮಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಎಂಬುದಾಗಿ.
I followed that verse for a number of years and I tell you, it gives me good sleep at night.
ಅನೇಕ ವರ್ಷಗಳ ಕಾಲ ಈ ವಚನವನ್ನ ನಾನು ಹಿಂಬಾಲಿಸಿದ್ದೀನಿ, ಅಂದ್ರೆ ನಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾ ಅದರಿಂದ ಏನಾಯ್ತು ಅಂತ? ರಾತ್ರಿ ನನಗೆ ಒಳ್ಳೆ ನಿದ್ದೆ ಬಂದಿದೆ.
I don't lie down tossing in my bed wondering what shall I tell this guy now.
ನಾನು ಹಾಸಿಗೆಯಲ್ಲಿ ಹೊರಳಾಡೋದಿಲ್ಲ, ಈ ವ್ಯಕ್ತಿಗೆ ನಾನು ಏನ್ ಹೇಳಬೇಕಪ್ಪ ಅಂತ.
Now if this chap comes to me tomorrow, what am I going to tell him?
ಈ ವ್ಯಕ್ತಿ ನನ್ನ ಎದುರುಗಡೆ ಬಂದ್ರೆ ನಾನು ಏನ್ ಹೇಳಬೇಕು ಅವನಿಗೆ ಅಂತ ಯೋಚನೆ ಮಾಡೋದಿಲ್ಲ ನಾನು.
I have nothing to tell him.
ನನಗೆ ಏನು ಇಲ್ಲ ಆತನಿಗೆ ಹೇಳಲು.
I say, I've got nothing to say. If he comes to me, I say, I've got nothing to say.
ನನಗೆ ಏನು ಇಲ್ಲ ಹೇಳಲು, ನೀನು ಬಂದರೂ ಕೂಡ ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು ಅಂತ ನಾನು ಹೇಳುವನಾಗಿರ್ತೇನೆ.
I've said that to many people.
ನಾನು ಅನೇಕ ಜನರಿಗೆ ಈ ರೀತಿಯಾಗಿ ಹೇಳಿದ್ದೇನೆ.
I'm sorry, I've got nothing to say. You can keep on saying, I've got nothing to say.
ಕ್ಷಮಿಸು, ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು, ನೀನೇನ್ ಬೇಕಾದ್ರೆ ಹೇಳಕು, ನನ್ನ ಹತ್ರ ಏನಿಲ್ಲ ಅಂತ.
And I'll tell you, in every single case, the Lord keeps his word.
ನಾನು ಹೇಳ್ತೇನೆ, ಪ್ರತಿಯೊಂದು ಪ್ರಕರಣದಲ್ಲಿ ಕರ್ತನು ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ.
You shall not need to fight. The Lord will fight for you.
ನೀನು ಹೋರಾಡ ಅವಶ್ಯಕತೆ ಇಲ್ಲ, ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ ಅಥವಾ ಹೋರಾಡುತ್ತಾನೆ.